ஹரி ஓம் ஸ்ரீ குருபியோ நமஹ. அப்ரஹ்மம் பங்கரயிதம் அஜரம் சிமரம் சதா ஆனந்த தீட்சமத்லம் வதே காபத்ரயாபம் நித்யா சித்தாந்த துத்வாந்த வித்வம்சன சக்ஷஹ தைதீத்தாக்கித நிர்பாசதாம் நோ ஹுதம்பரே அர்த்திகிருத்த கல்போயம் பிரத்யத்திகிருத கேசரி வியாச சித்த குருபியாத் விஷ்டா சித்தே தபோ வித்யா விரக்தியாதி சத்ருகோகாகரானம் வாஜிராஜ குருமே ஏகிருதாஷ்யா புத்திய ராகவேந்திராய சத்யபிரம்மதாயத பரதாங்க புருஷயான தாம் காமதேனவே துருவாரித்வாந்தரவையே வைஷ்ணவேந்தீவரேந்தவே ஸ்ரீ ராகவேந்திரகுவே நமசிந்தியாளவே ஆபாதமொழி பரியந்தம் குருநாமாஸ்மின் சனே ஜன விக்னாஹ பஷ்யந்தி சித்தியந்த மனோரதாஹ. ஹரி ஓம் ஸ்ரீ குருப்போ நமஹ. ನಾವು ದ್ವಾದಶ ಸ್ತೋತ್ರವನ್ನು ನೋಡ್ತಾ ಬಂದಿದ್ದೀವಿ. ಋಷಿಕೇಶ ತೀರ್ಥರ ಪಾಠ ಪ್ರಕಾರ ಮೊದಲನೇ ಸ್ತೋತ್ರವಾದಂತಹ ಶ್ರೀ ಸ್ತುತಿ ಅಂತ ಪ್ರಖ್ಯಾತವಾಗಿರುವಂತಹ ಪ್ರಚಲಿತ ಪಾಠದಲ್ಲಿ ಏಳನೇ ಅಧ್ಯಾಯ. ನಾವು ಮೊದಲು ಮಾತ್ರ ಅಲ್ಲಿರುವ ಎರಡನೇ ಅಧ್ಯಾಯ, ಅದನ್ನು ಈಗ ಪ್ರಚಲಿತ ಪಾಠದಲ್ಲಿ ಮೊದಲನೇ ಅಧ್ಯಾಯದಾಗಿರುವಂತಹ ಸ್ತೋತ್ರವನ್ನು ನಾವು ಮೊದಲು ಮಾಡಿಬಿಟ್ಟು, ಯಾಕಂದ್ರೆ ಅದು ಒಂದೇ ಒಂದು ನಿಯಮಂತ ಆಗುವಂತಹದ್ದು, ಅದನ್ನು ಮಾಡಿಬಿಟ್ಟು ಈಗ ಮೊದಲನೇ ಸ್ತೋತ್ರ, ಇನ್ನು ಮೇಲೆ ಇದೇ ಆರ್ಡರ್ ನಲ್ಲಿ ಅಂದ್ರೆ ಋಷಿಕೇಶ ತೀರ್ಥರ ಪಾಠ ಪ್ರಕಾರ ಇರುವಂತಹದ್ದು, ಆ ಆರ್ಡರೇ ಫಾಲೋ ಮಾಡ್ತೀವಿ. ಸೊ ಇಲ್ಲಿ ಅದರಲ್ಲಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನಾಲ್ಕನೇ ಶ್ಲೋಕವನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ವಿಷ್ಣು ವಿಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮಿತ್ಯ ನಯಾತಿ ದುಃಖಂ ಶೀರ್ಯಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ಹೇಳಿ, ಆ ಭಗವಂತ ಅಜಿತ ನಾಮಕ ಪರಮಾತ್ಮನ ಕರುಣಾ ಕಟಾಕ್ಷದ ಬಲದಿಂದ ಲಕ್ಷ್ಮೀದೇವಿ ಎಷ್ಟು ಶಕ್ತಿಯನ್ನು ಪಡೆದಿದ್ದಾಳೆ ಅಂತ ಹೇಳ್ತಾ, ಸೊ ಲಕ್ಷ್ಮಿಯ ಸ್ತೋತ್ರ, ಅದರ ಮೂಲಕವಾಗಿ ಭಗವಂತನ ಸ್ತೋತ್ರ, ಇಬ್ಬರ ಸ್ತೋತ್ರವನ್ನು ಮಾಡ್ತಾ ಇರುವಂತಹದ್ದು. ಲಕ್ಷ್ಮಿಯನ್ನು ಸಹಿತ ನಿಯಮನ ಮಾಡುವ ಆ ಪರಮಾತ್ಮನ ಸರ್ವ ಸ್ವತಂತ್ರ ಶಕ್ತಿತ್ವವನ್ನು ಲಕ್ಷ್ಮೀದೇವಿ ಯಾವತ್ತೂ ಸ್ಮರಣೆ ಮಾಡ್ತಾ ಇರ್ತಾಳೆ. ಅಂತಹ ಲಕ್ಷ್ಮಿಗೆ ಇಷ್ಟವಾದಂತಹ ಆ ವಿಷಯವನ್ನು ಯಾರು ತೃಣೀಕರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡಬಾರದು, ಅದೇ ಲಕ್ಷ್ಮಿಯ ಉದ್ದೇಶವಾಗಿದೆ ಅನ್ನೋದು ತೋರಿಸಿಕೊಡುವುದಕ್ಕಾಗಿ ಈ ಸ್ತೋತ್ರ ಹೊರಟಿದೆ. ಇಲ್ಲಿ ಹೇಗಾದರೆ ಭಗವಂತನ ಕರುಣಾಕಟಾಕ್ಷದಿಂದ ಲಕ್ಷ್ಮಿ ಅತ್ಯಧಿಕ ಶಕ್ತಿಯನ್ನು ಪಡೆದಿದ್ದಾಳೆ, ಆ ಲಕ್ಷ್ಮಿಯ ಕರುಣಾಕಟಾಕ್ಷದ ಬಲದಿಂದ ಋಷಿಗಳು, ಉತ್ತಮರಾದ ಋಷಿಗಳು, ದೊಡ್ಡ ಋಷಿಗಳು ಯಾರಿದ್ದಾರೋ ಆ ಋಷಿಗಳು ಆ ಲಕ್ಷ್ಮಿಯ ಕರುಣಾಕಟಾಕ್ಷದ ಬಲದಿಂದ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದಿದ್ದಾರೆ. ಎಷ್ಟು ಅವರ ಶಕ್ತಿ ಇದೆ, ಆ ಋಷಿಗಳ ಶಕ್ತಿ ಎಂಥದ್ದು ಅಂತ ಹೇಳಿದರೆ, ಆ ಋಷಿಗಳು ಆ ಷಡ್ವರ್ಗ ಅಂತ ಅರಿಷಡ್ವರ್ಗ ಅಂತ ಕರೆಯಲ್ಪಡುವಂತಹ ಕಾಮಕ್ರೋಧ ಲೋಭ ಮೋಹ ಮನಾಶ್ಚರ್ಯಗಳನ್ನು ಗೆದ್ದಿದ್ದಾರೆ, ನಿಗ್ರಹ ಮಾಡಿದ್ದಾರೆ, ಷಡ್ವರ್ಗವನ್ನು ನಿಗ್ರಹ ಮಾಡಿದ್ದಾರೆ. ನಿರಸ್ತ ಸಮಸ್ತ ದೋಷ ಅಂದ್ರೆ ಎಲ್ಲ ದೋಷ ಅಂದ್ರೆ ಅವರವರ, ಅಂದ್ರೆ ಯಾವಾಗಲೂ ನಾವು ತಾರತಮ್ಯ ಕಕ್ಷೆಗಳ ವಿಷಯವನ್ನು ಜ್ಞಪ್ತಿಯಲ್ಲಿ ಇಟ್ಕೋಬೇಕು. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಇರುವ ದೋಷಗಳು, ಅಂದ್ರೆ ಕಾಮಕ್ರೋಧ ಲೋಭ ಮುಂತಾದ ದೋಷಗಳು ಇತ್ಯಾದಿ ಸಮಸ್ತ ದೋಷಗಳನ್ನು ಗೆದ್ದಿದ್ದಾರೆ, ದೋಷರಹಿತರಾಗಿದ್ದಾರೆ. ಅಂದ್ರೆ ಸ್ವಾತಂತ್ರ್ಯ ಭಗವಂತನಿಗೆ ಮಾತ್ರ ಇದೆ, ಅಸ್ವಾತಂತ್ರ್ಯ ದೋಷ ಎಲ್ಲರಿಗೂ ಇದೆ, ಲಕ್ಷ್ಮೀದೇವಿಗೂ ಇದೆ. ಆದ್ದರಿಂದ ಅವರು ನಿರಸ್ತ ಸಮಸ್ತ ದೋಷ ಅಂದ್ರೆ ಅಸ್ವಾತಂತ್ರ್ಯ ದೋಷವನ್ನು ಕೂಡ ಗೆದ್ದಿದ್ದಾರೆ ಅಂತ ಅರ್ಥವಲ್ಲ. ಆ ಋಷಿಗಳು ನಿರಸ್ತ ಸಮಸ್ತ ದೋಷ ಎಲ್ಲ ದೋಷಗಳನ್ನು ಗೆದ್ದಿದ್ದಾರೆ ಅಂದ್ರೆ ಅವರಲ್ಲಿ ಆಲ್ರೆಡಿ ಕಾಣಿಸುವಂತಹ ಸಾಮಾನ್ಯ ಮನುಷ್ಯರಲ್ಲಿ ಇರುವಂತಹ ದೋಷಗಳು ಯಾವ್ದಿದೆ ಅಂತಹ ದೋಷಗಳನ್ನೆಲ್ಲವನ್ನು ಗೆದ್ದಿದ್ದಾರೆ. ಅಂದ್ರೆ ಈ ವಿಧವಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ಸಮಸ್ತ ದೋಷಗಳನ್ನು ಗೆದ್ದಿದ್ದಾರೆ ಅಂತ ಹೇಳಿ ಅಷ್ಟೇ ನಾವು ತಗೋಬೇಕು. ಈ ವಿಧವಾಗಿರುವಂತಹ ಋಷಿಗಳ ಆಗಿರುವುದು ಮಾತ್ರವಲ್ಲ, ಆ ಋಷಿಗಳಿಗೆ ಯದ ಪಾಂಗಲೇಶ ಆಶ್ರಿತ್ಯ ವಿಷ್ಣು ಋಷಯ ಧ್ಯಾಯಂತಿ, ಯಾವ ಲಕ್ಷ್ಮಿಯ ಕರುಣಾಕಟಾಕ್ಷದ ಬಲವನ್ನು ಆಶ್ರಯ ಮಾಡಿಕೊಂಡು ಋಷಿಗಳು ವಿಷ್ಣು ಧ್ಯಾಯಂತಿ, ವಿಷ್ಣುವ ಧ್ಯಾನವನ್ನು, ವಿಷ್ಣು ಧ್ಯಾನ ಮಾಡುವುದಕ್ಕೂ ಋಷಿಗಳು ವಿಷ್ಣುವಿನ ಧ್ಯಾನ ಮಾಡಬೇಕಂದರೆ ಅದು ಕೂಡ ಲಕ್ಷ್ಮಿಯ ಕಟಾಕ್ಷದಿಂದಲೇ ಆಗಬೇಕು. ಲಕ್ಷ್ಮಿಯ ಕಟಾಕ್ಷದ ಬಲದಿಂದಲೇ ಋಷಿಗಳು ವಿಷ್ಣುವಿನ ಧ್ಯಾನವನ್ನು, ನಿರಂತರ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅವರ ಶಕ್ತಿ ಎಂತಹದ್ದು, ಋಷಿಗಳ ಶಕ್ತಿ ಅಂದ್ರೆ ಆಶ್ರಿತ್ಯ ಯಾನ್ ಅಪಿ, ಯಾನ್ ಯಾವ ಋಷಿಗಳನ್ನು ಆಶ್ರಿತ್ಯ ಅಪಿ ಅವರನ್ನು ಆಶ್ರಯ ಮಾಡಿ ಕೂಡ ನ ಯಾಂತಿ ದುಃಖಂ ಸಮೇತ್ಯ ನ ಯಾಂತಿ ದುಃಖಂ ಆಶ್ರಿತ್ಸೋ ಯದಪಾಂಗಲೇಶಂ, ಯಾವ ಲಕ್ಷ್ಮಿಯ ಕರುಣಾಕಟಾಕ್ಷವನ್ನು ಆಶ್ರಯ ಮಾಡಿಕೊಂಡು ವಿಷ್ಣುವನ್ನು ಋಷಿಗಳು ಧ್ಯಾನ ಮಾಡ್ತಾ ಇದ್ದಾರೋ, ಯಾನ್ ಅಪಿ ಸಮೇತ್ಯ ಯಾವ ಋಷಿಗಳನ್ನು ಸಮೇತ್ಯ ಅಂದ್ರೆ ಸಮ್ಯಕ್ ಏತ್ಯ, ಏತ್ಯ ಅಂದ್ರೆ ಹೋಗುವುದು, ಆಶ್ರಯ ಮಾಡು. ಸಮ್ಯಕ್ ಏತ್ಯ ಅನ್ನುವ ಶಬ್ದ ಆಶ್ರಿತ್ಯ ಅನ್ನುವ ಅರ್ಥವನ್ನೇ ಕೊಡುತ್ತೆ. ಏತಿ ಈ ಅನ್ನುವ ಧಾತುವಿನಿಂದ, ಈ ಟು ಗೋ ಅಂತ ಹೇಳಿ ಹೋಗುವುದು, ಹೋಗುವುದು ಅಂದ್ರೆ ಪಡೆಯುವುದು, ಹೋಗುವುದು. ಸೊ ಸಮೇತ್ಯ ಅಂದ್ರೆ ಸಮ್ಯಕ್ ಏತ್ಯ, ಚೆನ್ನಾಗಿ ಪಡೆಯುವುದು. ಅಂದ್ರೆ ಯಾವ ಋಷಿಗಳನ್ನು ಆಶ್ರಯ ಮಾಡಿಕೊಂಡು, ಸಮೇತ್ಯ ಅನ್ನುವುದು ಆಶ್ರಿತ್ಯ ಅನ್ನುವ ಅರ್ಥವನ್ನು ಕೊಡುತ್ತೆ. ಯಾವ ಋಷಿಗಳನ್ನು ಸಮೇತ್ಯ ಅರ್ಥಾತ್ ಆಶ್ರಿತ್ಯ ದುಃಖಂನ ಯಾತಿ, ದುಃಖಂನ ಯಾತಿ ದುಃಖವನ್ನು ಪಡೆಯುವುದಿಲ್ಲವೋ, ಯಾರು ಭಕ್ತರಾದವರು. ಸೊ ಆ ಋಷಿಗಳನ್ನು ಯಾರಾದರೆ ಆಶ್ರಯ ಮಾಡಿಕೊಳ್ಳುತ್ತಾನೋ ಅವನಿಗೂ ಕೂಡ ಯಾವ ದುಃಖವೂ ಇಲ್ಲದೆ ಆಗತ್ತೆ ಅಂತೇಳಿ. ಅಂದ್ರೆ ಯಾರನ್ನು ಆಶ್ರಯಿಸಿದರೆ ದುಃಖಾದಿ ದುಃಖಗಳು, ಶೋಕ ಇತ್ಯಾದಿಗಳೆಲ್ಲ ದೂರವಾಗತ್ತೋ ಅಂತೇಳಿ. ಆ ಋಷಿಗಳ ಶಕ್ತಿ ಅಷ್ಟಿದೆ, ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಋಷಿಗಳಿಗಿರುವ ಶಕ್ತಿ ಎಂತಾದ್ದು ಅಂತ ಹೇಳಿದ್ರೆ, ಆ ಋಷಿಗಳನ್ನು ಯಾರು ಆಶ್ರಯ ಮಾಡಿಕೊಳ್ಳುತ್ತಾನೋ ಅವನಿಗೆ ಯಾವ ದುಃಖವೂ ಇಲ್ಲದೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಆಶ್ರಿತಿ ಯಾನ ಸಮೇತ್ಯ ನಯಾತಿ ದುಃಖಂ. ಸೊ ಆ ಋಷಿಗಳನ್ನು ಆಶ್ರಯ ಮಾಡಿಕೊಂಡರೆ ಮಾಡಿಕೊಂಡವನಿಗೆ ದುಃಖವಿಲ್ಲದೆ ಇರುತ್ತೋ ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದೆ. ಅಂದ್ರೆ ಯಾವ ಪರಮಾತ್ಮನ ಕಟಾಕ್ಷ ಬಲದಿಂದ ಲಕ್ಷ್ಮೀದೇವಿಯು ಎಷ್ಟು ಶಕ್ತಿಯನ್ನು ವಿಶೇಷತೆಯನ್ನು ಪಡೆಯುತ್ತಾಳೆಂದರೆ, ಆ ಲಕ್ಷ್ಮಿಯ ಕರುಣಾ ಕಟಾಕ್ಷ ಬಲದಿಂದ ಋಷಿಗಳು ಅರಿಷಡ್ವರ್ಗವನ್ನು ಗೆದ್ದವರಾಗಿ, ದೋಷಗಳನ್ನು ಗೆದ್ದವರಾಗಿ, ವಿಷ್ಣುವಿನ ಧ್ಯಾನವನ್ನು ಮಾಡುವವರಾಗಿ ಇದ್ದಾರೋ ಅಂತಹ ಋಷಿಗಳನ್ನು ಆಶ್ರಯ ಮಾಡಿದವನಿಗೆ ಸಹಿತ ದುಃಖ ದೂರವಾಗತ್ತೆ. ಅಂತಹ ವಿಶೇಷಕ್ತಿಯನ್ನು ಋಷಿಗಳು ಲಕ್ಷ್ಮಿ ಕಟಾಕ್ಷದಿಂದ ಪಡೆದಿದ್ದಾರೆ. ಅಂತಹ ಪರಮಾತ್ಮನಿಗೆ, ಅಜಿತ ನಾಮಕ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿ ವ್ಯಾಖ್ಯಾನಗಳಲ್ಲಿ ಒಂದು ವಿಶೇಷವಾದ ಅಂಶಗಳನ್ನು ಹೇಳ್ತಾರೆ. ಏನಂತ ಹೇಳಿದರೆ, ಲಕ್ಷ್ಮೀದೇವಿಗೆ ಅಷ್ಟು ಒಂದು ವಿಶೇಷ ಶಕ್ತಿ ಇದೆ ಭಗವಂತನ ಕರುಣಾ ಕಟಾಕ್ಷದಿಂದ. ಆವಾಗ ಲಕ್ಷ್ಮಿ ಕೂಡ ತನ್ನನ್ನು ಮಾತ್ರ ಉಪಾಸನೆ ಮಾಡುವವರಿಗೆ ಒಲಿತಾಳೋ ಇಲ್ಲವೋ ಅಂತೇಳಿ. ಅಂದರೆ ಪರಮಾತ್ಮನನ್ನು ಉಪಾಸನೆ ಮಾಡದೆ ಕೇವಲ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದರೆ ಅವರಿಗೂ ಕೂಡ ಮೋಕ್ಷಾದಿ ಸುಖಗಳು ಸುಲಭವಾಗಿ, ಪರಮಾತ್ಮನಿಗೆ ಮಾಡಿದರೆ ಹೇಗೆ ಉಪಾಸನೆ ಮಾಡಿದರೆ ಹೇಗೆ ಸಿಗುತ್ತೋ, ಹಾಗೆ ಕೇವಲ ಲಕ್ಷ್ಮಿ ಉಪಾಸನೆ ಮಾಡಿದವರು ಕೂಡ ಸಿಗುತ್ತೋ ಇಲ್ಲವೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನ ನಮಗೆ ಗೀತೆಯಲ್ಲಿ ಬರುತ್ತೆ. ಗೀತೆಯಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, 12ನೇ ಅಧ್ಯಾಯ ಭಕ್ತಿ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ಏವಂ ಸತತಯುಕ್ತ ಏ ಭಕ್ತ ತ್ವಾಂ ಪರ್ಯುಪಾಸತೆ ಏತಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಃ ಅಂತೇಳಿ. ನಿನ್ನನ್ನು ಉಪಾಸನೆ ಮಾಡುವವರು ಅವ್ಯಕ್ತ ನಾಮಗಳಾದ ಆ ಲಕ್ಷ್ಮಿಯನ್ನು ಉಪಾಸನೆ ಮಾಡುವವರು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತೇಳಿ. ನೋಡ್ರಿ, ಎಲ್ಲ ಕಡೆ ಒಂದೇ ವಿಚಾರ, ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಇಲ್ಲ ಅಂತ ಬಹಳ ಜನ ಭಾವಿಸ್ತಾರೆ, ಆದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಇದೆ. ಲಕ್ಷ್ಮೀದೇವಿ ಯಾವಾಗ ಯಾವಾಗ ತನ್ನದನ್ನು ಹೊಗಳಕೊಂಡಾಗ ಕೂಡ ಹೇಳ್ತಾಳೆ, ನಾನು ರುದ್ರಾದಿಗಳನ್ನು ನೇಮನ ಮಾಡ್ತೀನಿ, ಅಂತಹ ನನ್ನನ್ನು ನೇಮನ ಮಾಡುವವನು ಅತ್ಯಂತ ಸಮುದ್ರೇ ಅಂತೇಳಿ. ಆ ಮಮ ಯೋನಿ ದಪ್ಪುವಂತ ಸಮುದ್ರೇ, ನನಗೆ ಮೂಲಭೂತನಾದವನು ಕಾರಣಭೂತನಾದವನು ಸಮುದ್ರದಲ್ಲಿ ನೇಳುತ್ತಿದ್ದಾನೆ ಅಂತ ಲಕ್ಷ್ಮೀದೇವಿ ನಾರಾಯಣನ ಸ್ತೋತ್ರ ಮಾಡ್ತಾಳೆ. ಕೃಷ್ಣ ತಾನು ಹೇಳುವ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನನ್ನು ಲಕ್ಷ್ಮಿಯನ್ನು ಇಬ್ಬರು ಉಪಾಸನೆ ಮಾಡುವವರಲ್ಲಿ ನನ್ನ ಉಪಾಸನೆ ಮಾಡುವವರಿಗೆ ಸುಲಭವಾಗಿ ಆಗತ್ತೆ ಕಾರ್ಯ, ಕಂಪೇರ್ ಟು ಲಕ್ಷ್ಮಿಯ ಉಪಾಸನೆ ಮಾಡುವವರು. ಕೇವಲ ಲಕ್ಷ್ಮಿಯ ಉಪಾಸನೆ ಮಾಡಿದ್ರೆ ಬಹಳ ತೊಂದರೆ ಆಗತ್ತೆ ಅಂತ ಹೇಳಿ ಭಗವಂತ ಪ್ರಶ್ನೆಗೆ ಸಮಾಧಾನವನ್ನು ಕೊಡ್ತಾ ಮೊದಲು, ಮಯ್ಯ ವೇಶ್ಯ ಮನೋ ಏ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇ ಮೇ ಯುಕ್ತ ಮಾಮತಃ. ನನ್ನನ್ನು ಮಾಡುವುದೇ ಸುಲಭ ಉತ್ತಮವಾದ ಮಾರ್ಗ, ಲಕ್ಷ್ಮಿಯನ್ನು ಮಾಡಿದರೆ ಅದು ಲಾಂಗ್ ಅಪ್ರೋಚ್ ಆಗತ್ತೆ ಅಂತ ಕೃಷ್ಣನು ಅದನ್ನೇ ಹೇಳ್ತಾನೆ. ಅದಕ್ಕೆ ವಿವರಣೆಯನ್ನು ನೀಡ್ತಾ ಪರಮಶ್ರುತಿಯಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾರೆ, ತಾತ್ಪರ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಒಂದು ವಿಷಯವನ್ನು. ಅದು ಏನ್ ಹೇಳ್ತಾರೆ ಅನ್ನೋದನ್ನು ಇಲ್ಲಿ ಕಾಂಟೆಕ್ಸ್ಟ್ಗೆ ಸಂಬಂಧ ಒಳ್ಳೆ ಸರಿಯಾಗಿರುವುದರಿಂದ ಅದನ್ನು ಸ್ವಲ್ಪ ನೋಡೋಣ. ಇದು ಗೀತಾ ತಾತ್ಪರ್ಯದಲ್ಲಿ 12ನೇ ಅಧ್ಯಾಯದ 2ನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಪರಮಶ್ರುತಿಯಿಂದ ಆಚಾರ್ಯರು ಹೇಳ್ತಾರೆ, ಅವಿಷ್ಣುಪ್ನೈರ್ ಅತದ್ಭಕ್ತೈ ತದುಪಾಸ ವಿವರ್ಜಿತೈ ಶಪೇತ್ ಉಪಾಸಿತಾಪ್ಯೇಷ ಶ್ರೀಸ್ತಾನ್ ತದ್ಧರಿತತ್ವವಿತ್ ತದ್ಭಕ್ತಸ್ತಮುಪಾಸ್ಯೈವ ಶ್ರಿಯಂ ಧ್ಯಾಯೀತ ನಿತ್ಯದಾ ತೇನ ತುಷ್ಟಾತು ಸ್ಯಾಚ್ಛಿದ್ರಂ ದದ್ಯಾತ್ ವಿಷ್ಣೋರುಪಾಸನಂ ತದ್ದರ್ಶನಾನ್ ಮುಕ್ತಿಂ ವ್ಯಾಪ್ಯತೋ ನಾತ್ರ ಸಂಶಯಃ ತಥಾಪಿ ಸರ್ವ ಪರಮಾಂ ಸರ್ವ ದೋಷ ವಿವರ್ಜಿತಾಂ ಜ್ಞಾತ್ವಾ ಶ್ರಿಯಂ ತತ್ ಪರಮಂ ತತ್ಪತಿಂ ಪುರುಷೋತ್ತಮಂ ವಿಜ್ಞಾಯೋಪಾಸತೆ ನಿತ್ಯಂ ತೇ ಯುಕ್ತ ತಮಾಮತಾಃ ಯತಕ್ಲೇಶೋಧಿಕಸ್ತೇಷಾಂ ಪೃಥಕ್ ಶ್ರಿಯಂ ಉಪಾಸತಾಂ ವಿಷ್ಣುನಾ ಸಹಿತಾ ಜಾತ ಸಾಹಿ ತುಷ್ಟಿಂ ಪರಾಂ ವ್ರಜೇತ್ ಅನ್ಯಥಾ ತು ಪುನರ್ವಿಷ್ಣೋಃ ಶ್ರೀಪತಿತ್ವೇನ ಚಿಂತನಂ ಅಚ್ಛಿದ್ರಮೇವ ಕರ್ತವ್ಯಂ ಇತಿ ಮುಕ್ತಿಶ್ಚಿರಾದ್ ಭವೇತ್ ತಸ್ಮಾತ್ ಅಕ್ಲೇಶತೋ ಮುಕ್ತಿ ಕ್ಷಿಪ್ರಂ ವಿಷ್ಣು ಉಪಾಸತಾಂ ಅಂತೇಳಿ ಪರಮಶ್ರುತಿಯ ವಚನ. ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲಕ್ಷ್ಮೀದೇವಿ ಹೇಳ್ತಾಳೆ, ಅವಿಷ್ಣುಗ್ನೈಹಿ ಅತದ್ಭುಕ್ತೈಹಿ ತದುಪಾಸ ವಿವರ್ಜಿತೈಹಿ ಶಪೇತ್. ಸೊ ಲಕ್ಷ್ಮೀದೇವಿ ಶಾಪವನ್ನು ಕೊಡ್ತಾಳಂತೇಳಿ, ಅವಿಷ್ಣು ವಿಷ್ಣು ಬೇಡ ಅಂತ ಹೇಳಿ ಅವಿಷ್ಣುಗ್ನೈಹಿ ವಿಷ್ಣುವಿನ ಜ್ಞಾನವಿಲ್ಲದವರು, ವಿಷ್ಣುಗ್ನರು ಅಂದ್ರೆ ವಿಷ್ಣುವನ್ನು ತಿಳಿದವರು, ವಿಷ್ಣು ಮಹಿಮೆಯನ್ನು ಅರಿದವರು ವಿಷ್ಣುಗ್ನರು. ಅವಿಷ್ಣುಗ್ನರು ಅಂದ್ರೆ ವಿಷ್ಣುವನ್ನು ಸರಿಯಾಗಿ ಅರಿತಿಲ್ಲ, ತಿಳಿದಿಲ್ಲ, ವಿಷ್ಣುಗ್ನರಲ್ಲ ಅವಿಷ್ಣುಗ್ನರು ಅಂದ್ರೆ ವಿಷ್ಣುವನ್ನು ಸರಿಯಾಗಿ ತಿಳಿಯದೇ ಇರುವವರು. ಅಂತಹ ಅವಿಷ್ಣುಗ್ನೈಹಿ ವಿಷ್ಣುವನ್ನು ಅರಿಯದ ಇರುವವರಿಂದ ಯಾರಿದ್ದಾರೋ ಅವರು ಅತದ್ಭಕ್ತೈಹಿ, ತದ್ಭಕ್ತರು ವಿಷ್ಣುವಿನ ಭಕ್ತರು, ಅತದ್ಭಕ್ತೈಹಿ ವಿಷ್ಣುವಿನ ಭಕ್ತರಲ್ಲ, ವಿಷ್ಣುವಿನ ಭಕ್ತಿ ಇಲ್ಲದವರು. ತದ್ ಉಪಾಸ ವಿವರ್ಜಿತೈಹಿ ಆ ವಿಷ್ಣುವಿನ ಉಪಾಸನೆಯನ್ನು ಮಾಡದೇ ಇರುವಂತಹವರು, ಅವರಿಂದ ಉಪಾಸಿತ ಅಪಿ ಏಷಾ ಶ್ರೀಹಿ, ಏಷಾ ಶ್ರೀಹಿ ಈ ಲಕ್ಷ್ಮೀ ದೇವಿ ಉಪಾಸಿತ ಅಪಿ ಉಪಾಸನೆ ಮಾಡಲ್ಪಟ್ಟವಳಾದರೂ, ಅವರಿಂದ ಉಪಾಸನೆ ಮಾಡಲ್ಪಟ್ಟಳು ಅಂದ್ರೆ ಅವರು ಈ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದರು. ಶಪೇತ್ ಶ್ರೀಹಿ ಶಪೇತ್ ತಾನ್, ಅವರನ್ನು ಲಕ್ಷ್ಮೀ ದೇವಿ ಶಾಪ ಕೊಡ್ತಾಳೆ ಅಂತೇಳಿ. ಲಕ್ಷ್ಮಿಯ ಉಪಾಸನೆ ಮಾಡ್ತಾ ಇದ್ದಾರೆ ಆದರೂ ಇಲ್ಲ, ವಿಷ್ಣುವಿನ ಉಪೇಕ್ಷೆ ಮಾಡಿ, ವಿಷ್ಣುವಿನ ನಿರಸನ ಮಾಡಿ, ವಿಷ್ಣುವು ಬೇಡ ಅಂತ ಲಕ್ಷ್ಮಿಯ ಉಪಾಸನೆ ಮಾತ್ರ ಮಾಡಿದರೆ ಲಕ್ಷ್ಮೀ ದೇವಿ ಶಾಪವನ್ನು ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾಳೆ, ಹೇಳ್ತಾ ಇದ್ದಾರೆ ಈ ವಚನ. ಇದು ಪರಮಶ್ರುತಿಯ ವಚನ, ಪರಮಶ್ರುತಿ ಈ ವಚನ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಪರಮಶ್ರುತಿ, ಯಾರಾದರೆ ಹೀಗೆ ವಿಷ್ಣುವಿನನ್ನು ಬೇಡ ಅಂತ ಲಕ್ಷ್ಮಿಯ ಉಪಾಸನೆ ಮಾಡಿದರೆ ಲಕ್ಷ್ಮಿ ಅವರಿಗೆ ಶಾಪವನ್ನು ಕೊಡ್ತಾಳೆ. ಮತ್ತೆ ತದ್ ಹರಿ ತತ್ವವಿತ್ತು ಆ ಹರಿತತ್ವವನ್ನು ತಿಳಿದವರಾರಿದ್ದಾನು ತದ್ ಭಕ್ತ ಆ ಹರಿಯ ಭಕ್ತನಾದವನು ತಂ ಉಪಾಸ್ಯೇವ ಆ ನಾರಾಯಣನು ಪರಮ ಉತ್ತಮನಾದಂತಹ ಪರಮ ಪುರುಷನಾದ ನಾರಾಯಣನ್ನು ಉಪಾಸ್ಯೇವ ಉಪಾಸನೆಯನ್ನು ಮಾಡಿಯೇ ಶ್ರೀಯಂ ಧ್ಯಾಯೀತ ನಿತ್ಯದ, ಆಮೇಲೆ ಲಕ್ಷ್ಮಿಯನ್ನು ಧ್ಯಾನ ಮಾಡಬೇಕು. ಶ್ರೀಯಂ ಧ್ಯಾಯೀತ ನಿತ್ಯದ, ನಿತ್ಯದ ಎಲ್ಲ ಆ ನಿತ್ಯವೂ ಕೊಡುವವಳಾಗಿದ್ದಾಳೆ ಅಂತಹ ಆ ಲಕ್ಷ್ಮಿಯನ್ನು ಆಮೇಲೆ ಧ್ಯಾನ ಮಾಡಬಹುದು. ಪರಮಾತ್ಮನ ಸಹಿತವಾಗಿ ಲಕ್ಷ್ಮಿಯ ಧ್ಯಾನ ಮಾಡಬೇಕು. ಹಾಗೆ ಮಾಡಿದರೆ ತೇನ ಅಂತಹ ಭಕ್ತನಿಂದ ತುಷ್ಟಾತು ಸ್ಯಾತ್, ತುಷ್ಟಾತು ಸಾ ಆ ಲಕ್ಷ್ಮೀ ದೇವಿ ತುಷ್ಟ ತೃಪ್ತಿ ಉಳ್ಳವಳ ಅಂದ್ರೆ ಸಂತುಷ್ಟಲಾಗುತ್ತಾಳೆ. ಸಾ ತುಷ್ಟ ತು ಏವ ಆ ಲಕ್ಷ್ಮೀ ದೇವಿ ಅಂತಹ ಉಪಾಸನೆಯಿಂದ ಮಾತ್ರ ತೃಪ್ತಳಾಗುತ್ತಾಳೆ. ಅಚ್ಛಿದ್ರಂ ದದ್ಯಾತ್ ವಿಷ್ಣೋ ಉಪಾಸನ, ಅಚ್ಛಿದ್ರಂ ಇದು ತೇನ ತುಷ್ಟಾತು ಸಾಚ್ಛಿದ್ರಂ ಸಂಧಿ ಸಾ ಅಚ್ಛಿದ್ರಂ ಅಂದ್ರೆ ಛೇದನೆ ಇಲ್ಲದಂತಹ ಛಿದ್ರವಾಗದೇ ಇರುವಂತಹ ನಿರಂತರವಾಗಿರುವಂತಹ ಆ ವಿಷ್ಣುವಿನ ಉಪಾಸನಾ ಶಕ್ತಿಯನ್ನು ಆ ಲಕ್ಷ್ಮೀ ದೇವಿ ಅನುಗ್ರಹ ಮಾಡ್ತಾಳಂತಹ ಭಕ್ತನಿಗೆ. ಅಂದ್ರೆ ಇಬ್ಬರನ್ನ ಉಪಾಸನೆ ಮಾಡಿದ್ರೆ ಆ ಪರಮಾತ್ಮನ ಉಪಾಸನೆ ಚೆನ್ನಾಗಿ ನಡೆಯುವಂತೆ ಮಾಡ್ತಾಳೆ ಲಕ್ಷ್ಮೀ ದೇವಿ. ಮಾಡಿಬಿಟ್ಟು ತತಃ ತದ್ ದರ್ಶನಾತ್ ಮುಕ್ತಿಂ ಯಾತಿ ಅಥೋ ನಾತ್ರ ಸಂಶಯ, ಅಥೋ ಅಂತಹ ಭಕ್ತನಾದವನು ತತ್ ತತಃ ಅಂತಹ ಒಂದು ಸಾಧನೆ ಆದ ಮೇಲೆ ತದ್ ದರ್ಶನಾತ್ ಆ ಪರಮಾತ್ಮನ ಅಪರೋಕ್ಷ ದರ್ಶನದಿಂದ ಮುಕ್ತಿಂ ಯಾತಿ ಮುಕ್ತಿಯನ್ನು ಪಡಿತಾನೆ, ನಾತ್ರ ಸಂಶಯ ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ತಥಾಪಿ ಸರ್ವ ಪರಮಾಂ ಸರ್ವ ದೋಷ ವಿವರ್ಜಿತಾಂ ಜ್ಞಾತ್ವಾ ಶ್ರಿಯಂ ತತ್ ಪರಮಂ ತತ್ ಪತಿಂ ಪುರುಷೋತ್ತಮಂ. ತಥಾಪಿ ಹಾಗಾದ್ರೂ ಕೂಡ ಸರ್ವ ಪರಮಾಂ ಸರ್ವ ದೋಷ ವಿವರ್ಜಿತಾಂ, ಸರ್ವ ಪರಮಾಂ ಅಂದರೆ ಪರಮಾತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲರಿಗಿಂತಲೂ ಉತ್ತಮಳಾದಂತಹ ಲಕ್ಷ್ಮೀ ದೇವಿ ಸರ್ವ ದೋಷ ವಿವರ್ಜಿತಾಂ ಎಲ್ಲ ದೋಷಗಳಿಂದಲೂ ಮುಕ್ತಳಾದವಳು. ಸ್ವಾತಂತ್ರ್ಯಾದಿ ಲಕ್ಷಣಗಳು ಪರಮಾತ್ಮನಿಗೆ ಮಾತ್ರ ಇದೆ, ಅಸ್ವಾತಂತ್ರ್ಯ ದೋಷ ಹೋಗೋದಿಲ್ಲ, ಅದನ್ನು ಬಿಟ್ಟು ಮಿಕ್ಕ ದೋಷಗಳೆಲ್ಲ ಕೂಡ ದೂರ ಮಾಡಿಕೊಂಡಿರುವಂತಹ ಲಕ್ಷ್ಮೀ ದೇವಿ ಜ್ಞಾತ್ವಾ ಶ್ರೀಯಂ ಆ ಲಕ್ಷ್ಮಿಯನ್ನು ತಿಳಿದವನಾಗಿ ತತ್ ಪರಮಂ ತತ್ ಪತಿಂ ಪುರುಷೋತ್ತಮಂ ಆ ಪರಮನಾದ ಸರ್ವೋತ್ತಮನಾದ ಲಕ್ಷ್ಮಿಯ ಪತಿಯಾದಂತಹ ಆ ಪುರುಷೋತ್ತಮನನ್ನು ವಿಜ್ಞಾಯ ಉಪಾಸತೆ, ತಿಳಿದವನಾಗಿ ಉಪಾಸನೆಯನ್ನು ಮಾಡ್ತಾನೋ, ನಿತ್ಯಂ ತೇಹಿ ಯುಕ್ತ ತಮಾಮ್, ಹಾಗೆ ಮಾಡುವವರು ಯಾರಿದ್ದಾರೋ, ಯಾವಾಗಲೂ ಹಾಗೆ ಮಾಡುವವರು ಅವರೇ ಯುಕ್ತ ತಮಾಮತಾಹ, ಅಂದರೆ ಒಳ್ಳೆ ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಇದ್ದವರು, ಉತ್ತಮರಾದಂತಹ ಮನುಷ್ಯರು ಆ ದೇವತೆಗಳು ಯಾರೇ ಆಗಲಿ, ಅಂದರೆ ಲಕ್ಷ್ಮೀನಾರಾಯಣನ ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಆ ಲಕ್ಷ್ಮೀನಾರಾಯಣರ ಇಬ್ಬರ ಉಪಾಸನೆಯನ್ನು ಕೂಡ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಪರಮಶ್ರುತಿ. ಯತಃ ಕ್ಲೇಶೋಧಿಕ ದೇಶಾಂ ಪೃಥಕ್ ಶ್ರೀಯಂ ಉಪಾಸತಾಂ, ಪೃಥಕ್ ಶ್ರೀಯಂ ಉಪಾಸತಾಂ, ಲಕ್ಷ್ಮಿಯನ್ನು ಮಾತ್ರ ಬೇರೆಯಾಗಿ ವಿಷ್ಣುವನ್ನು ಬಿಟ್ಟು ಯಾರು ಉಪಾಸನೆಯನ್ನು ಮಾಡುತ್ತಾರೋ ದೇಶಾಂ ಅವರಿಗೆ ಕ್ಲೇಶ ಅಧಿಕಂ, ಕ್ಲೇಶ ಅಂದ್ರೆ ಕ್ಲಿಷ್ಟವಾದ ಮಾರ್ಗ, ಅವ್ರಿಗೆ ಏನೋ ಮೋಕ್ಷ ಬರೋದಿಲ್ವಾ, ಬರುತ್ತೆ ಅವ್ರಿಗೆ, ಹೇಗೆ ಬರುತ್ತೆ ಮೋಕ್ಷ ಅನ್ನೋದನ್ನು ಬಹಳ ಕಷ್ಟವಾಗಿ ಬರುತ್ತೆ, ಅದು ಹೇಗೆ ಕಷ್ಟ ಅನ್ನೋದನ್ನು ಡಿಲೇ ಆಗುತ್ತೆ, ತುಂಬಾ ಡಿಲೇ ಆಗುತ್ತೆ, ಹೇಗಾಗತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ದಾರೆ. ಮುಂಚೆ ವಿಷ್ಣು ಸಹಿತಾಧ್ಯಾತ ಸಾ ಈ ತುಷ್ಟಿಂ ಪರಾಮೃದೇತು, ವಿಷ್ಣುವಿನ ಸಹಿತವಾಗಿ ಧ್ಯಾನ ಮಾಡಲ್ಪಟ್ಟಲ್ಲೇ ಮಾತ್ರ ಆ ಲಕ್ಷ್ಮೀದೇವಿ ಪರಾಂ ಶ್ರೇಷ್ಠವಾದ ತುಷ್ಟಿಂ ವ್ರಜೇತು, ತೃಪ್ತಿಯನ್ನು ಪಡೆಯುತ್ತಾಳೆ. ಅನ್ಯಥಾತು ಇಲ್ಲ ಅಂದರೆ, ಇಲ್ಲ ಅಂದರೆ ಅಂದರೆ ಏನು, ಲಕ್ಷ್ಮಿಯ ಉಪಾಸನೆಯನ್ನು ಮಾತ್ರ ಮಾಡಿದರೆ ಪುನಃ ವಿಷ್ಣೋಹೋ ಶ್ರೀಪತಿತ್ವೇನ ಚಿಂತನ, ಅವರು ಮತ್ತು ಆಫ್ಟರ್ ಡೂಯಿಂಗ್ ಸಪೋಸ್ ಅಂತ ಎಷ್ಟೋ ಕಾಲ ಮಾಡ್ತಾರೆ, ಕೇವಲ ಲಕ್ಷ್ಮಿ ಉಪಾಸನೆ ಮಾಡ್ತಾರೆ ಯಾರಾದರೂ ಸಾಧಕರು. ಅದಾದ ಮೇಲೆ ಏನು ಮಾಡಬೇಕು ಅವರು, ಲಕ್ಷ್ಮಿ ಹೇಳ್ತಾರೆ ನೋ ಯೂಸ್ ನೋ ಯೂಸ್ ನೋ ಯೂಸ್ ಅಷ್ಟೇ, ಅದೇನು ಪ್ರಯೋಜನವಿಲ್ಲ ಪ್ರಯೋಜನ. ಆವಾಗ ಅವರು ಶ್ರೀಪತಿತ್ವೇನ ಚಿಂತನ, ಆ ವಿಷ್ಣುವಿನನ್ನು ಮತ್ತು ಶ್ರೀಪತಿ ಲಕ್ಷ್ಮೀಪತಿ ಅಂತ ಹೇಳಿ ಲಕ್ಷ್ಮಿ ವಿಷ್ಣುವನ್ನು ಇಬ್ಬರು ಉಪಾಸನೆ ಮತ್ತು ಮಾಡಬೇಕು ಅವರು, ದೇಹ ಸ್ಕ್ವೇರ್ ಒಂದು ಮಾಡಿದಂತೆ ಮಾಡಿದರೆ ಅಚ್ಛಿದ್ರನೇವ ಕರ್ತವ್ಯ, ಅಚ್ಚಿದ್ರ ಅವರಿಬ್ಬರನ್ನು ಬೇರೆ ಮಾಡದೆ ಇಬ್ಬರನ್ನು ಒಟ್ಟಿಗೆ ಅಂತಹ ಒಂದು ನಿರಂತರ ಉಪಾಸನೆಯನ್ನು ಅವರು ಅದು ಕರ್ತವ್ಯ ಮಿತಿ, ಅದು ಮಾಡಲೇಬೇಕು ಅವರು, ಮಾಡಿದರೆ ಆವಾಗ ಅವರಿಗೆ ಮುಕ್ತಿ ಬರುತ್ತೆ ಅಂತೆ. ಮುಕ್ತಿ ಚಿರಾರ್ಧವಿತ್ತು, ನಾವು ಡಿಲೇ ಆಯ್ತು, ಮೊದಲು ಕೇವಲ ಲಕ್ಷ್ಮಿ ಉಪಾಸನೆ, ಆಮೇಲೆ ಇಬ್ಬರ ಉಪಾಸನೆಯನ್ನು ಮಾಡಿದ್ರೆ ಆ ಇಬ್ಬರ ಉಪಾಸನೆ ಮಾಡಿದ ಕಾರಣದಿಂದ ಅವರಿಗೆ ಮೋಕ್ಷ ಬರುತ್ತೆ. ಸೊ ಕೇವಲ ಲಕ್ಷ್ಮಿ ಉಪಾಸನೆ ಯಾಕೆ ಅಂತ ಹೇಳಿದ್ರೆ ಅದು ಮತ್ತು ಇಬ್ಬರ ಉಪಾಸನೆ ಮಾಡಲಿಕ್ಕೆ, ಸೊ ಒಂದ್ ಡೈರೆಕ್ಟ್ ಆಗಿ ಇಬ್ಬರು ಉಪಾಸನೆ ಮಾಡಿದ್ರೆ ಯು ಆರ್ ಸೇವಿಂಗ್ ಸೋ ಮಚ್ ಟೈಮ್, ಕೇವಲ ಲಕ್ಷ್ಮಿ ಉಪಾಸನೆಯಿಂದ ಆ ಬರುವ ಡಿಲೇ ಅವಾಯ್ಡ್ ಮಾಡಬಹುದು. ಆದ್ದರಿಂದ ಲಕ್ಷ್ಮಿಯ ಉಪಾಸನೆ ಕೇವಲ ಮಾಡಿದವರಿಗೆ ಅದಕ್ಕೆ ಕ್ಲೇಶ ಅಧಿಕ, ಯಾಕೆ ಕ್ಲೇಶ ಅಧಿಕ, ಅವರು ಮತ್ತೂ ಲಕ್ಷ್ಮೀನಾರಾಯಣರಿಬ್ಬರ ಉಪಾಸನೆಯನ್ನು ಮಾಡಬೇಕು, ಮಾಡಿದಾಗ ಚಿರಕಾಲ ಆದ ಮೇಲೆ ಮೋಕ್ಷ ಬರುತ್ತೆ ಅವರಿಗೆ. ಆದ್ದರಿಂದ ತಸ್ಮಾತ್ ಅಕ್ಲೇಶತೋ ಮುಕ್ತಿ ಕ್ಷಿಪ್ರಂ ವಿಷ್ಣು ಉಪಾಸತಾಂ, ಕ್ಷಿಪ್ರಂ ಶೀಘ್ರವಾಗಿ ವಿಷ್ಣು ಲಕ್ಷ್ಮೀನಾರಾಯಣರ ಸಹಿತವಾಗಿ ಮೊದಲು ವಿಷ್ಣುವಿನ ಸರ್ವೋತ್ತಮತ್ವೇನ ಮಾಡ್ರಿ, ಆ ವಿಷ್ಣುವಿನ ಪತ್ನಿಯಾಗಿ ಆ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರಳಾಗಿರುವ ಇರುವ ಕಾರಣದಿಂದ ಲಕ್ಷ್ಮಿ ಉಪಾಸನೆಯನ್ನು ಪ್ಯಾರಲ್ ಆಗಿ ಮಾಡ್ರಿ, ಆವಾಗ ಅಕ್ಲೇಶತಃ ಕ್ಲೇಶವಿಲ್ಲದೆ ಸುಲಭವಾಗಿ ಮುಕ್ತಿ ಒಡಗೂಡುತ್ತೆ ಅಂತ ಹೇಳಿ ಈ ಪರಮಶ್ರುತಿಯ ವಚನ. ಈ ಲಕ್ಷ್ಮೀನಾರಾಯಣರ ಇಬ್ಬರನೇ ಉಪಾಸನೆಯನ್ನು ಮಾಡಬೇಕು, ಕೇವಲ ಲಕ್ಷ್ಮಿ ಉಪಾಸನೆ ಮಾಡಿದ್ರೆ ಲಕ್ಷ್ಮಿಯೇ ಒಲ್ಲೋದಿಲ್ಲ, ಅವಳೇ ಉಳಿಯುವುದಿಲ್ಲ, ಆದ್ದರಿಂದ ಹಾಗೆ ಮಾಡಬೇಕು ಅನ್ನುವ ವಚನ. ಆ 12ನೇ ಅಧ್ಯಾಯದ 8ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಾಷ್ಯದಲ್ಲಿ ಕೂಡ ಅದೇ ವಿಧವಾಗಿ ಅದೇ ಪಂಥದಲ್ಲಿ ಅಲ್ಲಿ ಆ ವಚನ ಬರುತ್ತೆ, ಅದನ್ನು ಸ್ವಲ್ಪ ನೋಡೋಣ. ಅಲ್ಲಿ ಸಾಮವೇದೇ ಮಾಧುಚ್ಛಂದ ಶಾಖಾಯಾಂಚ ಉಕ್ತ ಅಂತೇಳಿ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಭಕ್ತಾಶ್ರ ಏತೀವ ವಿಷ್ಣೌ ಅತೀವ ಜಿತೇಂದ್ರಿಯ ಸಮ್ಯಗಾಚಾರ ಯುಕ್ತ ಉಪಾಸತೆ ತಾಂ ಸಮಬುದ್ಧಯಶ್ಚ ತೇಷಾಂ ದೇವಿ ದೃಶ್ಯತೆ ನೇತರೇಷಾಂ ದೃಷ್ಟಾ ಚ ಸಾ ಭಕ್ತಿಮತೀವ ವಿಷ್ಣೌ ತತ್ವಾ ಉಪಾಸ್ತೌ ಸರ್ವ ವಿಜ್ಞಾನಿಕ್ಷಿಣತಿ ಉಪಾಸ್ಯ ತಂ ವಾಸುದೇವಂ ವಿದಿತ್ವಾ ತತಸ್ತತಃ ಶಾಂತಿಮತ್ಯಂತಮೇತಿ ಅಂತೆ. ಇಲ್ಲಿ ಹೇಳುವಂತಹ ಸಾಮವೇದದ ಮಾಧುಚಂದ್ರ ಶಾಖೆಯಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಭಕ್ತ ಏ ಅತೀವ ವಿಷ್ಣು ಅತೀವ ಜಿತೇಂದ್ರಿಯ, ವಿಷ್ಣುವಿನಲ್ಲಿ ಅತ್ಯಧಿಕ ಭಕ್ತಿ ಉಳ್ಳವರಾಗಿ ಜಿತೇಂದ್ರಿಯರಾಗಿ ಚೆನ್ನಾಗಿ ಒಳ್ಳೆ ಆಚಾರಯುಕ್ತರಾಗಿ ಇರುವಂತಹ ಅವರು ಉಪಾಸತೆ ಆ ವಿಷ್ಣುವಿನ ಅಂತಹ ಉಪಾಸನೆ ಮಾಡುವವರು ತಾಂ ಉಪಾಸತೆ ಆ ಲಕ್ಷ್ಮಿಯ ಉಪಾಸನೆಯನ್ನು ಕೂಡ ಮಾಡಿದರೆ ಸಮಬುದ್ಧಯ ಸಮಬುದ್ಧಿಯ ಸಮಭಾವ ಅಂದ್ರೆ ಸರ್ವ ಪ್ರಾಣಿಗಳಲ್ಲಿ ಇರುವ ಭಗವಂತನ ರೂಪಗಳಲ್ಲಿ ಇರುವ ಸಾಮ್ಯವನ್ನು ನೋಡುವಂತಹ ಅವರು ಸಮಬುದ್ಧಿ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳನ್ನು ಸಮಾನವಾಗಿ ನೋಡುವುದು ಅಂತ ಅರ್ಥ. ಎಲ್ಲ ಪ್ರಾಣಿಗಳು ಸಮಾನ ಹೇಗಾಗುತ್ತೀರಿ ಅಲ್ಲ, ಎಲ್ಲ ಪ್ರಾಣಿಗಳಲ್ಲಿ ಇರುವ ಆ ಭಗವಂತನ ರೂಪಗಳಲ್ಲಿ ಸ್ವಾಮಿಯನ್ನು ನೋಡಬೇಕು. ಅದು ನಿಜವಾದ ಸಮಬುದ್ಧಿ. ಅಂತಹ ಸಮಬುದ್ಧಿ ಉಳ್ಳವರು ತೇಷಾಂ ಅವರಿಗೆ ದೇವಿ ದೃಶ್ಯತೆ, ಆ ಲಕ್ಷ್ಮೀದೇವಿ ಸಾಕ್ಷಾತ್ಕಾರವಾಗ್ತಾಳೆ. ಲಕ್ಷ್ಮೀದೇವಿ ಸಾಕ್ಷಾತ್ಕಾರವಾಗಬೇಕೆಂದರೂ ವಿಷ್ಣು ಲಕ್ಷ್ಮಿ ಇಬ್ಬರ ಉಪಾಸನೆಯನ್ನು ಮಾಡಬೇಕು. ಅಂಥವರನ್ನು ಲಕ್ಷ್ಮಿ ಒಲಿತಾಳೆ, ನ ಇತರೇಷಾಂ, ಬೇರೆಯವರನ್ನು ಒಲಿಯುವುದಿಲ್ಲ. ಅಂದರೆ ಕೇವಲ ಲಕ್ಷ್ಮಿ ಉಪಾಸನೆ ಮಾಡುವವಳಿಗೆ ಲಕ್ಷ್ಮಿಯ ಸಾಕ್ಷಾತ್ಕಾರವೂ ಆಗುವುದಿಲ್ಲ. ದೃಷ್ಟಾತ ಭಕ್ತಿಂ ಅತೀವ ವಿಷ್ಣು, ಆ ಲಕ್ಷ್ಮೀದೇವಿ ಅವರಲ್ಲಿ ಏನು ಮಾಡ್ತಾಳೆ, ಆ ವಿಧವಾಗಿ ನೋಡಲ್ಪಟ್ಟಂತಹ ಅವರಿಗೆ ಸಾಕ್ಷಾತ್ಕಾರವನ್ನು ಕೊಟ್ಟು ಆ ಲಕ್ಷ್ಮೀದೇವಿ ಅಂತಹ ಭಕ್ತರಿಗೆ ವಿಷ್ಣುವಿನಲ್ಲಿ ಇನ್ನೂ ಭಕ್ತಿಯನ್ನು ಹೆಚ್ಚು ಮಾಡ್ತಾಳೆ. ಆ ಭಕ್ತಿಯನ್ನು, ವಿಷ್ಣುವಿನಲ್ಲಿರುವ ಭಕ್ತಿಯನ್ನು ಹೆಚ್ಚು ಮಾಡಿ ದತ್ವ ಉಪಾಸೌ ಸರ್ವ ವಿಘ್ನಾನ್ ಶಿನತ್ತಿ, ಅವರು ಮಾಡುವ ವಿಷ್ಣುವಿನ ಉಪಾಸನೆಯಲ್ಲಿ ಬರುವ ವಿಘ್ನಗಳೆಲ್ಲವನ್ನು ಕೂಡ ಪರಿಹಾರ ಮಾಡ್ತಾಳೆ. ಸರ್ವ ವಿಘ್ನಾನ್ ಶಿನತ್ತಿ ಮಾಡಿ ಉಪಾಸ್ಯ ತಂ ವಾಸುದೇವಂ ಅಂತ ಹಾಗಾದಾಗ ಏನು ಮಾಡ್ತಾನೆ, ಅಂತಹ ಸಾಧಕನು ವಾಸುದೇವ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡಿ, ಯಾಕಂದ್ರೆ ವಾಸುದೇವ ಮುಕ್ತಿ ಪ್ರದಾಯಕ ಭಗವಂತನ ರೂಪ, ಅದನ್ನು ಮಾಡಿ ವಿಧಿತ್ವ ಆ ವಾಸುದೇವನನ್ನು ತಿಳಿದವರಾಗಿ ತತಃ ತತಃ ಹಾಗೆ 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 ಸಾಧನೆಯನ್ನು ಮುಂದುವರಿಸಿ ಶಾಂತಿಂ ಅತ್ಯಂತಂ ಏತಿ, ಅತ್ಯಂತ ಶಾಂತಿ ಯಾವುದು, ಶಾಂತಿ ಅತ್ಯಂತ ಶಾಂತಿ ಯಾವುದು, ಮೋಕ್ಷ ಸ್ಥಾನ, ಅಂತಹ ಮೋಕ್ಷವನ್ನು ಕೊನೆಯಾಗಿ ಪಡೆಯುತ್ತಾರೆ. ಆದ್ದರಿಂದ ಲಕ್ಷ್ಮಿಯು ಮೂಲಕವಾಗಿ ನಾವು ಕೇವಲ ಲಕ್ಷ್ಮಿ ಉಪಾಸನೆ ಮಾಡುವುದಲ್ಲ, ಲಕ್ಷ್ಮೀನಾರಾಯಣರ ಇಬ್ಬರ ಉಪಾಸನೆಯನ್ನು ಮಾಡಬೇಕು. ಲಕ್ಷ್ಮಿಯನ್ನು ಕೂಡ ಉಪಾಸನೆ ಮಾಡುವುದು ನಾರಾಯಣನ ಭಕ್ತಿ ಕೊಡುವಂತೆ ಮಾಡಬೇಕು, ಉಪಾಸನೆ ವಿಷ್ಣುವಿನ ಭಕ್ತಿ ಕೊಡು. ಸೊ ವಿಷ್ಣುವಿನನ್ನು ಬಿಟ್ಟು ನಾ ಲಕ್ಷ್ಮಿಯ ಉಪಾಸನೆ ಮಾಡಬಾರದು, ವಿಷ್ಣುವಿನ ಸಹಿತವಾಗಿ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಬೇಕು ಅನ್ನೋದನ್ನು ಅಲ್ಲಿ ನಮಗೆ ಸ್ಪಷ್ಟವಾಗಿ ತಾತ್ಪರ್ಯ ಭಾಷೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಅದನ್ನು ಆ ವಿಶೇಷವಾದ ಅಂಶವನ್ನು ನೋಡಿಬಿಟ್ಟು ಐದನೇ ಪದ್ಯವನ್ನು ಈಗ ನೋಡೋಣ. ಈ ಐದನೇ ಪದ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಅವರು ಈ ತಾರತಮ್ಯದ ಅಂಶಗಳನ್ನು ಬಹಳ ಚೆನ್ನಾಗಿ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಚತುರ್ಮುಖ ಬ್ರಹ್ಮದೇವರು ಅವರು ಮಿಕ್ಕ ದೇವತೆಗಳ ನಿಯಮನವನ್ನು ಮಾಡುವುದಕ್ಕೆ ಲಕ್ಷ್ಮಿ ಅನುಗ್ರಹವನ್ನು ಪಡೆದು ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಎಂ ಕಾಮಯೇ ತಂ ತಮುಗ್ರಂ ತಂ ಕುಣೋಮಿ ತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ ಅಂತ ಅಲ್ಲಿ ಹೇಳಿದಂತೆ ಆ ಬ್ರಹ್ಮ ಪದವಿಯನ್ನು ಕೊಡುವವಳು ಲಕ್ಷ್ಮಿಯಾಗಿದ್ದಾಳೆ. ಸೊ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ. ಬಲವತಿ ಅನ್ನೋ ಶಬ್ದ ಮತ್ತು ಬರುತ್ತೆ, ಆ ಕೊನೆಯ ಪಾದ ರಿಪೀಟ್ ಆಗ್ತಾ ಬರುತ್ತೆ. ಬಲವತಿ ಅಂತ ಹೇಳ್ತಾನೆ, ಮುಂಚೆ ಹೇಳಿದ್ರೆ ಬಲವತಿ, ಬಲವಾನ್ ಅಂದ್ರೆ ಪುಂಲಿಂಗ ಶಬ್ದ, ಬಲವತಿ ಬಲವಾನ್ ಬಲವತಿ, ಶ್ರೀಮಾನ್ ಶ್ರೀಮತಿ ಅಂತ, ಗುಣವಾನ್ ಗುಣವತಿ, ಹೀಗೆ ಧನವಾನ್ ಧನವತಿ. ಬಲವತಿ ಅಂದ್ರೆ ಬಲ ಉಳ್ಳವಳು ಆಗ್ತಾ ಇದ್ದಾಳೆ ಲಕ್ಷ್ಮಿ. ಅಂದ್ರೆ ಭಗವಂತನ ಅಜಿತ ನಾಮಕ ಪರಮಾತ್ಮನ ಯಾವ ಕರುಣಾ ಕಟಾಕ್ಷ ಬಲದಿಂದಾದರೆ ಲಕ್ಷ್ಮೀದೇವಿ ಅಷ್ಟು ವಿಶ್ವ ಸಾಮರ್ಥ್ಯವನ್ನು ಪಡೆದಿದ್ದಾಳೋ ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಲಕ್ಷ್ಮಿಯ ವಿಶೇಷ ಶಕ್ತಿ, ಆಗ ಭಗವಂತನ ಕರುಣಾ ಕಟಾಕ್ಷದಿಂದ ಲಕ್ಷ್ಮಿಗೆ ಇಂತಹ ಶಕ್ತಿ ಬಂತು ಅಂತ ಹೇಳಿದರೆ ಧಾತ, ಧಾತ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಧಾತ ಅಂತ ಹೇಳಿ, ಧಾತ ಧಾರಣ ಮಾಡುವವರು, ಈ ಅಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಧಾರಣೆ ಮಾಡ್ತಾ ಇದ್ದಾರೆ ಆ ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಧಾತ ಧಾತು ಚತುರ್ಮುಖ ಬ್ರಹ್ಮದೇವರು ಅವರು ಏನು ಮಾಡ್ತಾ ಇದ್ದಾರೆ, ಆ ಲಕ್ಷ್ಮೀದೇವಿ ಯದಪಾಂಗಲೇಶ ಆಶ್ರಿತ್ಯ, ಯಾವ ಲಕ್ಷ್ಮಿಯ ಕರುಣಾ ಕಟಾಕ್ಷವನ್ನು ಆಶ್ರಯಿಸಿ ಅದರ ಬಲದಿಂದ ಆ ಚತುರ್ಮುಖ ಬ್ರಹ್ಮದೇವರು ಅಖಿಲಂ ವಿಶ್ವಂ ವಿದಧಾತಿ, ಈ ಸಮಸ್ತ ಪ್ರಪಂಚವನ್ನು ಧಾರಣೆ ಮಾಡ್ತಾ ಇದ್ದಾರೆ, ನಡೆಸುತ್ತಾ ಇದ್ದಾರೆ. ಸೊ ಯಾವ ನಾಲ್ಮುಖ ಬ್ರಹ್ಮ ನಾಲ್ಮುಖನ ಇರುವಂತಹ ಚತುರ್ಮುಖ ಬ್ರಹ್ಮದೇವರು ಇದ್ದಾರೋ, ಯಾವ ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಈ ವಿಶ್ವವನ್ನು ಸೃಷ್ಟಿ ಮಾಡ್ತಾ ಇದ್ದಾನೋ, ಅಂತಹ ಲಕ್ಷ್ಮೀದೇವಿಗೂ ಯಾರ ಅಪಾಂಗ ಬಲವಿದೋ ಅಂತಹ ಆದಿತನಿಗೆ ನಮಸ್ಕಾರ ಅಂತ. ಚತುರ್ಮುಖ ಬ್ರಹ್ಮದೇವರು ಏನು ಮಾಡ್ತಾ ಇದ್ದಾರೆ, ಅಖಿಲಂ ವಿಶ್ವಂ ವಿದಧಾತಿ, ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ಆ ಲಕ್ಷ್ಮಿಯ ಕರುಣಾ ಕಟಾಕ್ಷದ ಬಲದಿಂದ. ಅದು ಎಂತಹ ಪ್ರಪಂಚ ಅದು ಅಂದ್ರೆ, ಶೇಷ ಅಹಿವೈರಿ ಶಿವ ಚಕ್ರ ಮನು ಪ್ರಧಾನ, ಪ್ರಧಾನ ಅಂದ್ರೆ ಮುಂತಾದವರು, ಎಂತಹ ಮುಂತಾದವರು, ಶೇಷ ಶೇಷದೇವರು, ಅಹಿ ಅಹ ಅಂದ್ರೆ ಹೇಳಿ, ಅಹ ಉಳ್ಳದ್ದು ಅಹಿ, ಸರ್ಪ, ಸರ್ಪಕ್ಕೆ ಅಹಿ ಅಂತ ಹೆಸರು. ಅಹಿಗಳಿಗೆ ವೈರಿ, ಅಹಿಗಳಿಗೆ ಸರ್ಪಗಳಿಗೆ ವೈರಿ ಯಾರು ಅಂದ್ರೆ ಗರುಡ. ಸೊ ಶೇಷ ಅಹಿವೈರಿ ಅಂದರೆ ಸರ್ಪಗಳ ಶತ್ರುವಾದಂತಹ ಗರುಡ ರೂಪಿ ಪರಮಾ ದೇವತೆ. ಸೊ ಶೇಷ ಶೇಷದೇವರು, ಅಹಿವೈರಿ ಗರುಡದೇವರು, ಶಿವ ರುದ್ರದೇವರು, ಚಕ್ರ ಇಂದ್ರದೇವರು, ಮನು ಮನು ಪ್ರಧಾನ ಮುಂತಾದವರು ನಾನಾ ವಿಧವಾದ ದೇವತೆಗಳು. ಸೊ ಅವರು ಚಿತ್ರ ಉರು ಕರ್ಮರಚನ, ನಾನಾ ಬಗೆಯ ಕರ್ಮಗಳು, ಕೃತಿಗಳು, ಕಾರ್ಯಗಳು, ವಿಚಾರಗಳು, ಅದನ್ನು ರಚನ ಮಾಡುವುದು ಚಿತ್ರವಾದಂತಹದ್ದು. ಚಿತ್ರ ಅಂದ್ರೆ ಏನು? ಆಶ್ಚರ್ಯಕರವಾದದ್ದು. ಈ ಜಗತ್ತಿನ ಬ್ರಹ್ಮಾಂಡ ನೋಡಿದರೇನೆ ನಮಗೆ ಸಾಧ್ಯವಿಲ್ಲದೆ ಅಂತ ನಮಗೆ ನೋಡ್ಲಿಕ್ಕೆ, ಆಹಾ ಇದು ಹೇಗಿದೆ ಬ್ರಹ್ಮಾಂಡ ಅಂತೆಲ್ಲ ಆಶ್ಚರ್ಯವಾಗುತ್ತೆ. ನಾವು ಬ್ಲಾಕ್ ಹೋಲ್ ನೋಡಿದ್ರೆ ಆ ಬ್ಲಾಕ್ ಹೋಲ್ ನಲ್ಲಿ ಏನಿದೋ ಗೊತ್ತಿಲ್ಲ, ಆ ಬ್ಲಾಕ್ ಹೋಲ್ ಎಂತದ್ದು ಅನ್ನೋದು ಗೊತ್ತಿಲ್ಲ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಈ ನಕ್ಷತ್ರಗಳು, ಅವು ನೋಡಿದ್ರೆ ಎಷ್ಟೆಷ್ಟು ನಕ್ಷತ್ರಗಳಿವೆ, ಎಷ್ಟೆಷ್ಟೆಷ್ಟು ದೂರದಲ್ಲಿರುವ ನಕ್ಷತ್ರಗಳು, ಈ ಗ್ಯಾಲಾಕ್ಸಿಸು, ಇವು ಇಷ್ಟು ಒಂದು ಅಖಿಲ ಬ್ರಹ್ಮಾಂಡ ಯಾವುದಿದೋ, ಈ ಅಖಿಲವಾದ ಬ್ರಹ್ಮಾಂಡದ ಚಿತ್ರವಾದ ಆಶ್ಚರ್ಯಕರವಾದ ದೊಡ್ಡದಾದ ಉರು, ದೊಡ್ಡದಾದಂತಹ ಕರ್ಮ ರಚನ ಕಾರ್ಯಗಳ ರಚನೆಯನ್ನು ಮಾಡುವುದನ್ನು ಯಾವ ಏದ ಅಪಾಂಗಲೇಶ ಮಾಶಿತ್ಯ, ಯಾವ ಲಕ್ಷ್ಮಿಯ ಕರುಣಾ ಕಟಾಕ್ಷವನ್ನು ಆಶ್ರಯ ಮಾಡಿಕೊಂಡು ಧಾತ ಚತುರ್ಮುಖ ಬ್ರಹ್ಮದೇವರು ಅಖಿಲಂ ವಿಶ್ವಂ ವಿದಧಾತಿ, ಸಮಸ್ತ ಪ್ರಪಂಚವನ್ನು ನಡೆಸಿ ಸೃಷ್ಟಿ ಮಾಡಿ ನಡೆಸ್ತಾ ಇದ್ದಾರೋ ಅಂತಹ ಈ ಫಲಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಲಕ್ಷ್ಮಿಗೂ ಕರುಣಾ ಕಟಾಕ್ಷದ ಬಲವನ್ನು ಕೊಡುತ್ತಾ ಇರುವಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಮಾತ್ಮನ ಸ್ತೋತ್ರ, ಪರಮಾತ್ಮನ ಮೂಲಕವಾಗಿ ಶಕ್ತಿಯನ್ನು ಪಡೆದ ಲಕ್ಷ್ಮಿಯ ಸ್ತೋತ್ರ, ಲಕ್ಷ್ಮಿಯ ಮೂಲಕವಾಗಿ ಶಕ್ತಿಯನ್ನು ಪಡೆದ ಚತುರ್ಮುಖ ಬ್ರಹ್ಮದೇವರ ಸ್ತೋತ್ರ, ಚತುರ್ಮುಖ ಬ್ರಹ್ಮದೇವರಿಂದ ನಿಯಮನ ಮಾಡಲ್ಪಟ್ಟಿರುವಂತಹ ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು, ಮನು ಮುಂತಾದಂತಹ ಸಮಸ್ತ ದೇವತೆಗಳು, ಋಷಿಗಳು, ಅಷ್ಟೇ ಅಲ್ಲದೆ ಗಣಪತಿ ಮುಂತಾದ ದೇವತೆಗಳಾಗಲಿ, ಕುಬೇರಾದಿಗಳವರೆಲ್ಲ ಕಳಗಿರುವವರು, ಅವರೆಲ್ಲರನ್ನೂ ಕೂಡ ಎಲ್ಲರನ್ನೂ ಇರುವಂತಹ ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದಂತಹ ಚತುರ್ಮುಖ ಬ್ರಹ್ಮದೇವರ ಶಕ್ತಿಯಂತಹದ್ದು ನಮ್ಗೆ ಆಶ್ಚರ್ಯವಾಗುತ್ತೆ. ಅಂತಹ ಚತುರ್ಮುಖ ಬ್ರಹ್ಮದೇವರ ಶಕ್ತಿಯನ್ನು ಪ್ರದಾನ ಮಾಡಿದ ಲಕ್ಷ್ಮೀ ಶಕ್ತಿಯಂತದ್ದು ಅನ್ನೋದು ಇನ್ನೂ ಆಶ್ಚರ್ಯಕರ. ಆ ಲಕ್ಷ್ಮಿಗಂತಹ ಶಕ್ತಿಯನ್ನು ಪ್ರದಾನ ಮಾಡಿದ ಆ ಪರಮಾತ್ಮನ ಅಸಂಖ್ಯಾದ್ಭುತ ಶಕ್ತಿಯನ್ನು ನಾವು ಸ್ಮರಿಸಲೇಬೇಕು. ಅವನಿಗೆ ಅಸಂಖ್ಯಾದ್ಭುತ ಶಕ್ತಿ ಇದೆ ಅನ್ನೋದನ್ನು ನಾವು ನಿತ್ಯ ಅದನ್ನು ನಾವು ಧ್ಯಾನ ಮಾಡಲೇಬೇಕು, ನಿತ್ಯ ಸ್ಮರಣೆ ಮಾಡಬೇಕು. ಅಂತಹ ಭಗವಂತನ ಅಸಂಖ್ಯಾದ್ಭುತ ಶಕ್ತಿಯನ್ನು ಈ ಶ್ಲೋಕದಲ್ಲಿ, ಐದನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಆರನೇ ಶ್ಲೋಕದಲ್ಲಿ ಶಿವ ಶಕ್ತಿಯನ್ನು ಎಂಥದ್ದು ಅನ್ನೋದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶಿಕ್ಷಣಾರ್ಪಣ ಮತ್ತು ಕಾಯನವಾದ ಮನಸ್ಸಿನಿರುವ ವಿದ್ಯಾತ್ಮನವಾ ಸುಸ್ತು ಹಾವಂ ಕರೋಮಿ ಸಕಲಂ ಪರಸ್ಮೈ ಶಿವನಾರಾಯಣ ಸಕಲ ಶಿಕ್ಷಣಾರ್ಪಣ ಮತ್ತು